हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीव विमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानलुसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीजतुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यवष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट तेने ब्रह्महृदयादिकवये मुह्यन्तियं सूरयः तेजो वारिमृदां तथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। न देहिनां सुखं किञ्चित् विद्यते विदुषामपि तथा च दुःखमूढानां वृथाहङ्कारिणां परम्। आचार्य हेळ्तारे विदुषामपि देहमानिनां यदा सुखं न विद्यते तदा दुःखसम्मूढानाम् अहङ्कारिणां च किमु इत्यर्थः। ಇಲ್ಲಿ ಹೇಳ್ತಾ ಇದ್ದಾರೆ ಅಧಿಕೇ ಭಕ್ತಿಮತ್ವಂಚ ಜ್ಞಾನೇನ ದೇಹಾಭಿಮಾನ ನಾಶವತಃ ಏವ ನಾನ್ಯಸ್ಸ ಇತಿ ಭಾವೇನ ಅವಶ್ಯಂ ದೇಹಾಭಿಮಾನ ಹಾತವ್ಯಃ ಇತ್ಯಭಿಪ್ರೇತ್ಯ ತದಭಿಮಾನಿನಾಂ ಸುಖಾಭಾವೇ ಕೈಮುತ್ಯಮಾಃ. ಇಲ್ಲೇನು ಹೇಳಿದರು, ಭಗವಂತ ಸ್ವತಂತ್ರ, ಅವನ ಅಧೀನರಾದವರು ಮಿಕ್ಕವರೆಲ್ಲ ಅಂತ ತಿಳ್ಕೊಂಡು ದೇವರ ಅಧೀನರಾದಂಥ ತಮಕ್ಕಿಂತ ದೊಡ್ಡವರಾದವರ ಅಧೀನರಾದವರಿಗೆ ಸುಖ, ಯಾರು ಅಹಂಕಾರಿಗಳಿರ್ತಾರೋ ಅವರಿಗೆ ಸುಖವಿಲ್ಲ. ಯಾಕೆ? ಅವರಿಗೆ ಸ್ವಾತಂತ್ರ್ಯವೇ ಇಲ್ಲ. ನಾನು ಅಂದರೆ ಏನಾದರೂ ಉಸಿರಾಡ್ಲಿಕ್ಕಾದ್ರು ಶಕ್ತಿ ಬೇಕಲ್ಲ, ದೇವರೇ ಒಳಗೆ ನಿಂತು ಉಸಿರಾಟ ಇತ್ಯಾದಿಗಳು ಮಾಡಿಸ್ತಾ ಇರುವಾಗ ತಾನೇನೂ ಮಾಡಲಾರದೆ, ಅದು ಗೊತ್ತೂ ಇಲ್ಲದೆ ನಾನೇ ಎಲ್ಲ ಮಾಡ್ತೇನೆ ಅಂತ ಅಂದುಕೊಂಡ್ರೆ ಅಂದುಕೊಂಡಷ್ಟು ಮಾತ್ರಕ್ಕೆ ಏನಾಗುತ್ತೆ? ಇಲ್ಲಿ ಹೇಳ್ತಾರೆ, ಹಾಗಾದರೆ ನಾನು ಸ್ವತಂತ್ರನಲ್ಲ, ನಾನು ನಿನ್ನ ಅಧೀನ ಎಂಬ ಭಾವನೆ ಗಟ್ಟಿಯಾಗಿ ಬರೋದೇ ಶರಣಾಗತಿ. ಆ ರೀತಿಯಲ್ಲಿ ಭಗವಂತನ ಮತ್ತು ಆತನ ಅಧೀನರಾದವರ ಅಧೀನ ನಾನು ಅಂತ ತಿಳ್ಕೊಂಡು, ಅಂದರೆ ದೇವರು ದೇವತೆಗಳ ಮೂಲಕ ನಮ್ಮ ಕಾರ್ಯ ಮಾಡಿಸ್ತಾ ಇದ್ದಾನೆ, ನಾವು ಪ್ರತಿಯೊಂದು ಕಾರ್ಯಕ್ಕೂ ಅವರ ಮೇಲೆ ಆಧಾರಪಟ್ಟಿದ್ದೇವೆ, ಉತ್ತಮರಾದವರ ಅಧೀನ ನಾವು ಅಂತ ನಾವು ಚಿಂತನೆ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತೆ, ಸುಖ ಆಗುತ್ತೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಈ ರೀತಿ ಉತ್ತಮರಾದವರು ದೊಡ್ಡವರಾದವರು ಅವರ ಅಧೀನ ಅಂತ ಅಲ್ಲಿ ಭಕ್ತಿ ಮಾಡಿ ಪರಂಪರೆಯ ಭಗವಂತನಲ್ಲಿ ವಿಶೇಷ ಭಕ್ತಿ ಮಾಡತಕ್ಕಂಥವರಿಗೂ ಸುಖ ಅಂತ ಹೇಳಿದೆಯಲ್ವಾ. ಅದರಲ್ಲಿ ಇನ್ನೊಂದು ವಿಷಯವಿದೆ, ಏನು? ಈ ಒಂದು ಶರಣಾಗತಿಯನ್ನು ಯಾರು ಪಡೀತಾರೋ ಅವರಿಗಿರಬೇಕಾಗಿದ್ದೇನು? ದೇಹಾಭಿಮಾನ ಬಿಡಬೇಕು. ವಿಶೇಷವಾಗಿ ದೇವರಲ್ಲಿ, ಆತನ ಅಧೀನರಾದವರಲ್ಲಿ, ತನಕ್ಕಿಂತ ದೊಡ್ಡವರಲ್ಲಿ ಭಕ್ತಿ ಮಾಡಿದರು, ಭಕ್ತಿ ಮಾಡಿದರು, ದೇಹದ ಮೇಲೆ ಅಭಿಮಾನವನ್ನು ಬಿಡದೇ ಇದ್ದರೆ ಅವರಿಗೆ ಸುಖವಿಲ್ಲ. ದೇಹಾಭಿಮಾನ ತ್ಯಾಗ ಮಾಡಿದರೇನೇ ಸುಖ. ದೇಹಾಭಿಮಾನ ಸಹಿತರಾಗಿದ್ದರೆ ವಿದುಷಾಮಪಿ ದೇಹಿನಾಂ ಯದಾ ಸುಖಂ ನ ವಿದ್ಯತೆ. ಒಳ್ಳೆ ತಿಳುವಳಿಕೆ ಇದ್ದರೂ ಕೂಡ ಏನು, ದೇವರೇ ನೋಡಿ, ದೇವರು ಸ್ವತಂತ್ರ, ನಾನು ಅಸ್ವತಂತ್ರ, ಇದು ಬರೋದೇ ಕಷ್ಟ. ದೇವರು ಸ್ವತಂತ್ರ, ನಾನು ಅಸ್ವತಂತ್ರ, ನಾನು ದೇವರ ಅಧೀನ, ಎಲ್ಲವೂ ಜ್ಞಾನ ಬಂದಿದೆ, ಜ್ಞಾನವೇನೋ ಬಂದಿದೆ. ಆದರೆ ದೇವ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬುದರ ಮಾತಿನ ತಾತ್ಪರ್ಯ ಏನು ಅಂದರೆ, ಈ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ ಎಲ್ಲ ದೇವರ ಅಧೀನ, ಯಾವಾಗ ಬೇಕಾದರೂ ತಗೊಂಡು ಹೋಗ್ಬೋದು. ಆದ್ದರಿಂದ ಈ ಶರೀರದ ಮೇಲೆ ನಂದು ಎಂಬ ಅಭಿಮಾನ ಬಿಡೋದು, ಯಾವಾಗಾದರೂ ಹೋಗುತ್ತೆ ಅಂತ ಸಿದ್ಧರಾಗಿರೋದು, ಇದು ದೇಹಾಭಿಮಾನ ತ್ಯಾಗ. ಇಂಥ ದೇಹಾಭಿಮಾನ ತ್ಯಾಗ ಯಾರು ಪಡ್ಕೊಂಡಿರ್ತಾರೋ, ದೇಹಾಭಿಮಾನ ತ್ಯಾಗ ಯಾರು ಮಾಡಿರ್ತಾರೋ, ಅಂಥವರು ದೇವರಲ್ಲಿ, ದೇವರ ಅಧೀನರಾದ ಜ್ಞಾನಿಗಳಲ್ಲಿ ಏನು ಭಕ್ತಿಯನ್ನು ಮಾಡುತ್ತಾರೆ ಅದರಿಂದ ಅವರಿಗೆ ಸುಖ, ಶಾಶ್ವತವಾದ ಸುಖ, ಇಹಲೋಕದಲ್ಲೂ ಸುಖ, ಪರಲೋಕದಲ್ಲೂ ಸುಖ ಬರುತ್ತೆ. ಅಂದರೆ ಜ್ಞಾನ ಪಡ್ಕೊಂಡಿದ್ದರೂ, ಜ್ಞಾನವೇನೋ ಇದೆ, ದೇವರು ದೇವತೆಗಳು ಎಲ್ಲ ಇದ್ದಾರೆ, ಅವರ ಅಧೀನ ನಾನು ಅಂತ ಜ್ಞಾನವಿದೆ, ದೇವರೇ ಸ್ವತಂತ್ರ ಎಂಬ ಜ್ಞಾನವಿದೆ. ಆದರೆ ಎಲ್ಲವೂ ದೇವರ ಅಧೀನ ಎಂಬ ಜ್ಞಾನವಿದೆ, ಎಲ್ಲವೂ ವಿಶೇಷವಾಗಿ ದೇವರ ಅಧೀನ ಎಂಬ ತಿಳುವಳಿಕೆ ಇದೆ ಅಷ್ಟೇ. ಆದರೆ ದೇಹದ ಮೇಲೆ ಅಭಿಮಾನ ಇನ್ನ ಕೂತಿದೆ, ನಂದು 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 ಅಂತ ಒಳಗಿನ್ನ ಕೂತಿದೆ. ಆ ಕೂತಿರೋರಿಗೆ ಏನು ಜ್ಞಾನ ಇದ್ದರೂ ಈ ದೇಹದ ಮೇಲೆ ಅಭಿಮಾನ ಇರೋ ಪರ್ಯಂತ ಅವರಿಗೆ ಸುಖವಿಲ್ಲ. ಎಷ್ಟು ಆಳವಾದ ವಿಚಾರಗಳು ಹೇಳ್ತಾ ಬರ್ತಾ ಇದ್ದಾರೆ. ಎಷ್ಟರ ಪರ್ಯಂತ ದೇಹದ ಮೇಲೆ ಅಭಿಮಾನ ಇರುತ್ತೆ ಅಷ್ಟರ ಪರ್ಯಂತ ಏನು ಬೇಕಾದರೂ ಜ್ಞಾನ ಇರಲಿ, ಇಡೀ ಸರ್ವಮೂಲ ಮುಖೋದ್ಗತ ಆಗಿರಲಿ, ಇಡೀ ಸುಧಾದಿ ಗ್ರಂಥಗಳು, ವ್ಯಾಸತ್ರಯ, ಉಪನಿಷತ್ತು, ಗೀತಾ ಪ್ರಸ್ಥಾನ ಎಲ್ಲ, ಉಪನಿಷತ್ ಪ್ರಸ್ಥಾನ ಎಲ್ಲವೂ ಮುಖೋದ್ಗತ ಆಗಿರಲಿ, ನಾಲ್ಕು ವೇದಗಳು ಬಾಯಿಪಾಠ ಆಗಿರಲಿ, ಇಡೀ ಸರ್ವ ಮೂಲ ಬಾಯಲ್ಲೇ ಇರಲಿ, ಏನು ಬೇಕಾದ್ರಿದ್ರೂ ದೇಹದ ಮೇಲೆ ಅಭಿಮಾನ ಹೋಗದಿದ್ದರೆ ಅವರಿಗೆ ಸುಖವಿಲ್ಲ ಅಂತ ಹೇಳಿದಾಗ ಇನ್ನ ಅಜ್ಞಾನ, ಅಹಂಕಾರ, ನಾನಾ ದುಃಖಗಳು, ಅದರಿಂದ ಮೂಢರಾಗಿರತಕ್ಕಂಥವರಿಗೆ, ಅಹಂಕಾರಿಗಳಿಗೆ ಸುಖವೇ ಇರಲ್ಲ, ದುಃಖವೇ ಇರುತ್ತೆ ಅಂತ ಹೇಳಬೇಕೇನಯ್ಯ. ಜ್ಞಾನ ಪಡ್ಕೊಂಡವರಿಗೇನೆ ಆ ಜ್ಞಾನದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಲ್ಲದೇ ಇರೋದರಿಂದ ಅವರಿಗೆ ದೇಹದ ಮೇಲೆ ಅಭಿಮಾನ ಹೋಗಿರಲ್ಲ, ಅದು ಬ್ಲಂಡರ್. ಜ್ಞಾನ ಪಡ್ಕೊಂಡಿರಬಹುದು, ಆದರೆ ಪಡ್ಕೊಂಡ ಜ್ಞಾನದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪಾರ್ಟ್ ಇರೋರಿಲ್ಲದೆ ಹೋಗೋದರಿಂದ, ಆ ಜ್ಞಾನ ಅನುಷ್ಠಾನಕ್ಕೆ ಬಾರದೇ ಇರೋದರಿಂದ ದೇಹಾಭಿಮಾನ ಹೋಗಲ್ಲ. ದೇಹದ ಮೇಲೆ ಅಭಿಮಾನ ತುಂಬ ಆಗ್ಬೋದಿರುತ್ತೆ. ಅಂಥವರಿಗೆ, ಯಾರಿಗೆ ದೇಹಾಭಿಮಾನ ಜಾಸ್ತಿ ಇರುತ್ತೋ ಅಂಥವರಿಗೆ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ. ದೇಹಾಭಿಮಾನ ಬಿಟ್ಟವರಿಗೆ ಸುಖ ಯಾಕೆ ಹೇಗೆ ಸ್ವಲ್ಪ ನೋಡಿದರೆ, ಹುಟ್ಟಿನಿಂದ ಸಾವು ಪರ್ಯಂತ ಎಲ್ಲ ನೋಡಿ ಅಂದರು. ತಾಯಿ ಹೊಟ್ಟೆಯಲ್ಲಿ ಜೀವ ಪ್ರವೇಶ ಮಾಡುತ್ತೆ, ಹೌದಲ್ವೇ? ಆ ತಾಯಿ ಹೊಟ್ಟೆಯಲ್ಲಿ ವಿಶೇಷವಾಗಿರತಕ್ಕಂಥ ಗರ್ಭವಾಸ ದುಃಖಾದಿಗಳು ಬಂದಿರುತ್ತೆ. ಅಲ್ಲಿ ಹೇಳುತ್ತಾರೆ, ಆ ಬಂದ ಜೀವಿ ಹಿಂದಿನ ಜನ್ಮದಲ್ಲಿ ದೇಹಾಭಿಮಾನವನ್ನು ಬಿಟ್ಟು, ಅಭ್ಯಾಸಪೂರ್ವಕ ದೇಹಾಭಿಮಾನವನ್ನು ಬಿಟ್ಟು ಅಂಥ ಜೀವ ಆಗಿದ್ದಿದ್ರೆ ತಾಯಿ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದಾಗ ತಾಯಿ ಹೊಟ್ಟೆಯಲ್ಲಿ ಜೀವರು ಪಡೆಯಬೇಕಾದ ದುಃಖ ಒಂದು ಚೂರು ಆ ಜೀವಿಗಿರಲ್ಲ. ಇದು ವಿಶೇಷ. ನಂತರ ಆ ಜೀವಿಗೆ ದೇಹಾಭಿಮಾನ ಇಲ್ಲದೇ ಇರುವುದರಿಂದ ಈ ಒಂದು ಸಂಸಾರ ನಿತ್ಯ ಏನು, ಆ ಜನ್ಮ ಏನಿರುತ್ತೆ, ಆ ಸಂಸಾರ ಕಾಲದಲ್ಲಿ ಏನು ಬಂದರೂ ಏನು ಹೋದರೂ ಅವರಿಗೆ ಏನು ದುಃಖ ಸುಖಾದಿಗಳಿರಲ್ಲ. ಒಂದೇ ಒಂದು, ಬಂದಿದ್ದೇನೆ, ಕೆಲಸ ಮುಗಿಸ್ಕೊಂಡು ಹೋಗಬೇಕು, ಕಾಲ ಕಳೀತಾ ಇದೆ, ಸಾಧನೆ ಮುಗಿದೆ, ಆನಂದವಾಗಿರ್ತಾರೆ. ಇದು ಅವರ ಲಕ್ಷಣ ದೇಹಾಭಿಮಾನ ಹೋಗಿದ್ದಕ್ಕೆ. ಇನ್ನು ದೇಹಾಭಿಮಾನ ಕಳ್ಕೊಂಡವರು ಶರೀರ ತ್ಯಾಗ ಮಾಡಿದಾಗ ಸಾಮಾನ್ಯ ದೇಹಾಭಿಮಾನ ಸಹಿತರಾದವರು, ದೇಹಾಭಿಮಾನ ಜೊತೆಗೆ ಇರತಕ್ಕಂಥವರು, ಅವರು ಕೊನೆ ಕಾಲದಲ್ಲಿ ಅದು ಯಾರು ಬೇಕಾದ್ರಾಗಿರಲಿ, ಶಾಸ್ತ್ರ ಓದಿದವರಾಗಿರಲಿ ಓದದೇ ಇರುವವರಾಗಿರಲಿ, ದೇಹದ ಮೇಲೆ ಅಭಿಮಾನ ಇದೆಯೋ ಇಲ್ಲವೋ, ಏಕ್ ಮಾರ್ ದೋ ತುಕಡ ಅಂತ. ದೇಹದ ಅಭಿಮಾನ ಇದೆಯಾ ಎಲ್ಲ ಒಂದು ಕಡೆ, ದೇಹದ ಮೇಲೆ ಅಭಿಮಾನ ಇಲ್ಲವಾ ಅವರೊಂದು ಕಡೆ. ಏನೊಂದು ಕಡೆ ಅಂದರೆ, ಪ್ರಾಣ ಹೋಗುವಾಗ 100 ಚೇಳು ಏಕಕಾಲದಲ್ಲಿ ಕಚ್ಚಿದ ನೋವು ಕ್ಷಣ ಕ್ಷಣಕ್ಕಾಗತ್ತೆ ಪ್ರಾಣ ತೆಗೆಯೋ ಕಾಲಕ್ಕೆ. ಯಾರಿಗೆ, ಯಾಕೆ ದೇಹದ ಮೇಲೆ ಅಭಿಮಾನ ಇವರಿಗಿರೋದರಿಂದ ಆ ದೇಹಾಭಿಮಾನದಿಂದಾಗಿ 100 ಚೇಳು ಕಚ್ಚಿದ ನೋವು ಬರುತ್ತೆ. ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಅದೇ ದೇಹಾಭಿಮಾನ ಬಿಟ್ಟವರಿಗೆ ಈ ನೋವೇ ಇರಲ್ಲ. ಎರಡನೆಯದು, ಸತ್ತ ಮೇಲೆ ಆ ಘಾಟಿಗೆ ಕರ್ಕೊಂಡು ಹೋಗಿ ಆ ಶರೀರವನ್ನು ಸುಡತಾ ಇದ್ದರೆ ಜೀವಿಗೆ ಮೈಯೆಲ್ಲ ಬೆಂಕಿಯಲ್ಲಿ ಇಟ್ಟಂತೆ ಉರಿತಾ ಇರುತ್ತಂತೆ. ಅಲ್ಲ, ಬೆಂಕಿ ಕೊಟ್ಟಿದ್ದು ಶರೀರಕ್ಕೆ, ಜೀವಿಗಲ್ಲ. ದೂರದಲ್ಲಿ ಕೂತಿರುವ ಯಾರಿಗೂ ಉರಿ ಬರಲ್ಲ, ಶರೀರ ಮಾತ್ರ ಉರಿತಾ ಇರುತ್ತೆ. ಆದರೆ ಜೀವಿ ಉರಿದೋಗ್ತಾ ಇರುತ್ತಾನೆ. ಅದಕ್ಕೆ ಕರ್ಮ ಶುರುವಾದಾಗ ಪುರೋಹಿತರು ಹೇಳುತ್ತಾರೆ ಕರ್ತೃಗಳಿಗೆ, ತುಂಬ ಸಲ ಸ್ನಾನ ಮಾಡಿಕೊಂಡು ಬನ್ನಿ ಅಂತ. ಯಾಕೆ, ದಾಹ ಜನಿತ ತಾಪ ಉಪಶಮಾರ್ಥಂ. ಏನು ಶರೀರವನ್ನು ದಹನ ಮಾಡಿದ್ದಾರೆ, ಆ ದಹನ ಮಾಡಿದ್ದಕ್ಕೆ ಏನು ತಾಪ ಬಂದಿದೆ, ಯಾರಿಗೆ? ಶರೀರ ದಹನ ಮಾಡಿದರೆ ತಾಪ ಬಂದಿದ್ದು ಜೀವಿಗೆ. ಜೀವಿಗೆ ಬಂದ ತಾಪ ಪರಿಹಾರ ಆಗಲಿಕ್ಕೆ ಯಾರು ಸ್ನಾನ ಮಾಡಬೇಕು ಅಂದರೆ ಈ ಕರ್ತೃ ಸ್ನಾನ ಮಾಡಬೇಕು. ಅಲ್ರಿ, ಯಾರಿಗೋ ಹಸಿವೆ ಆದರೆ ಇವರು ಊಟ ಮಾಡಿದಂಗೆ, ಅವ್ರಿಗೇನೋ ತಾಪ ಬಂದರೆ ಇವ್ರಿಗೆ ಯಾಕೆ ಹೇಳ್ತಾರೆ? ಅವರಿಗೆ ದೇಹಾಭಿಮಾನ ಇರೋದರಿಂದ ದೇಹವನ್ನು ಸುಟ್ಟಾಗ ಅದರ ಸುಟ್ಟದ್ದೆಲ್ಲ ಇವರಿಗೆ ಫೀಲ್ ಆಗುತ್ತೆ. ಅದು ದೇಹಾಭಿಮಾನದ, ಅವರು ದೇಹ ಬಿಟ್ಟಿರಬಹುದು, ಅಭಿಮಾನ ಒಳಗೆ ಕೂತಿದೆ ಮನಸ್ಸಿನಲ್ಲಿ, ಅದಕ್ಕೆ ಆ ಹೀಟ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಆದ್ದರಿಂದ ದೇಹಾಭಿಮಾನ ಯಾರಿಗೆ ಅವರು ಕಳ್ಕೊಂಡಿರ್ತಾರೆ ಸಾಧನಾಪೂರ್ವಕವಾಗಿ ಬದುಕಿದ ಕಾಲದಲ್ಲಿ, ಅವರಿಗೆ ವಿಶೇಷವಾಗಿ ಶರೀರ ದಹನ ಮಾಡುತ್ತಾ ಇದ್ದರೆ ಸುಟ್ಟಂಥ ಅನುಭವ, ತಮ್ಮನ್ನು ಸುಟ್ಟಂಥ ಅನುಭವ ಅವರಿಗಾಗಲ್ಲ, ಸಂತೋಷವಾಗಿರ್ತಾರೆ. ಆದ್ದರಿಂದ ಹುಟ್ಟಿದಾಗಲೂ ಸಾಯುವಾಗಲೂ, ಹುಟ್ಟುವಾಗಲೂ ಸಾಯುವಾಗಲೂ ಹುಟ್ಟಿದ ಮೇಲೆ ಎಲ್ಲ ಕಡೆ ಈ ಶರೀರದ ಮೇಲೆ ಅಭಿಮಾನ ಬಿಟ್ಟಿದ್ರ ಸರ್ವತ್ರ ಸುಖ ಅವರಿಗೆ, ಸಂತೋಷವಾಗಿರ್ತಾರೆ. ಯಾರು ಬಿಟ್ಟಿಲ್ಲ, ಕೇವಲ ಶಾಸ್ತ್ರಜ್ಞಾನ ಮಾತಿಗೆ ಮಾತ್ರ ಮೀಸಲಾಗಿರುತ್ತೋ, ಒಳಗೆ ಅನುಷ್ಠಾನಕ್ಕೆ ಬಂದಿರಲ್ಲವೋ, ಆದ್ದರಿಂದ ಶರೀರದ ಮೇಲೆ ಅಭಿಮಾನ ಹೋಗಿರಲ್ಲವೋ, ಅಂಥವರೆಲ್ಲರಿಗೂ ದುಃಖ ತಪ್ಪಿದ್ದಲ್ಲ. ಜ್ಞಾನ ಇದ್ದರೂ ದೇಹಾಭಿಮಾನ ಕಳ್ಕೊಳ್ಳದೇ ಇದ್ದರೆ ದುಃಖ ತಪ್ಪಿದ್ದಲ್ಲ ಅಂತ ಅನ್ನೋದಾದರೆ, ಇನ್ನ ಬರೀ ಅಜ್ಞಾನಿಗಳು, ಜ್ಞಾನವೇ ಇಲ್ಲ, ದುಃಖ ಭರಿತರು ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಮೂಢರು, ಹೇಳಿದರೂ ಕೇಳೋ ಜಾತಿ ಅಲ್ಲ, ಅಹಂಕಾರಿಗಳು. ನಂದು ನಾನು ನಂದು ನಾನು, ಅಂಥವರಿಗೆ ದುಃಖ ಆಗಲ್ಲೇನಯ್ಯ. ನ ದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ ತಥಾದ ದುಃಖ ಮೂಢಾನಾಂ ವೃಥಾ ಅಹಂಕಾರಿಣಾಂ ಪರಂ. ಇಷ್ಟು ಹೇಳಿ ಯದಾ ಪ್ರಾಪ್ತಿಂ ವಿಘಾತಂ ಚ ಜಾನಂತಿ ಸುಖ ದುಃಖಯೋಃ ತೇಪ್ಯದ್ಧ ನ ವಿದುರ ಯೋಗಂ ಮೃತ್ಯುರ್ನ ಪ್ರಭವೇದ್ಯಥಾ. ಹೇಳ್ತಾ ಇದ್ದಾರೆ, ಏತು ವಿದ್ವತ್ವೇನ ಪ್ರಸಿದ್ಧಾಃ ಪ್ರಾಕೃತಾನಾಂ ತೇಪಿ ಅದ್ಧ ನ ವಿದುಃ ದೇಹಾಭಿಮಾನಿನಶ್ಚೇತ್ ದುಃಖ ಮೂಢಾಃ ಅಧೀರಾಃ ಅಹಂಕಾರಿಣಃ ವಿಶೇಷತೋಪಿ ಅವಿದ್ಯಮಾನ ಗುಣಾಭಿಮಾನಿನಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ವಿದ್ವಾಂಸರು ಅಂತ ಹೇಳಿದರಲ್ಲವಾ, ವಿದ್ವಾಂಸರಾದವರಿಗೆ ದೇಹಾಭಿಮಾನ ಇದ್ದರೆ ಅವರಿಗೆ ದುಃಖ ತಪ್ಪಿಲ್ಲ ಅಂತ ಹೇಳಿದರೆ, ನಾನು ಉಕ್ತಂ ಕೈಮುತ್ಯಂ ಅಯುಕ್ತಂ. ಈ ಕೈಮುತ್ಯ ನ್ಯಾಯ ಅಂದರೆ ಕಿಮುತ, ಇವ್ರ ಪಾಡೇ ಹೀಗಿದ್ರೆ ಇವ್ರದ್ದು ಹೇಳಬೇಕಾ? ವಿದ್ವಾಂಸರಾದವರಿಗೇನೆ, ವಿಶೇಷವಾಗಿ ವಿದ್ವಾಂಸರಾದವರಿಗೆ ದೇಹಾಭಿಮಾನ ಇದ್ದರೆ ದುಃಖ ತಪ್ಪಿದ್ದಲ್ಲ ಅಂದಾಗ, ಏನೂ ಜ್ಞಾನ ಇಲ್ಲದೆ ದುರಹಂಕಾರಿಗಳಿಗೆ ದುಃಖ ತಪ್ಪುತ್ತಾ? ಇಲ್ಲಿ ಪ್ರಶ್ನೆ, ಈ ಕೈಮುತ್ಯ ನ್ಯಾಯ ಏನು ಹೇಳಿದ್ರಲ್ಲ, ಇವರಿಗೆ ಹೀಗಿದ್ರೆ ಅವ್ರಿಗೆ ಹಾಗೆ ಅಂತ, ಯಾಕೆ? ವಿದುಷಾಂ ದೇಹಾಭಿಮಾನಸ್ಯ ಅಸಂಭವಾತ್. ಜ್ಞಾನಿಗಳಿಗೆ ದೇಹಾಭಿಮಾನ ಅಂಬೋದು ಇರಲ್ಲಲ್ಲ. ಹಾಗಾದರೆ ನೀವು ಹೇಳಿದ ಶಬ್ದ, ಜ್ಞಾನಿಗಳಾಗಿದ್ರೂ ದೇಹಾಭಿಮಾನ ಇದ್ದರೆ ಅವರಿಗೆ ದುಃಖ ತಪ್ಪಿದ್ದಲ್ಲ ಅಂತ ಹೇಳೋ ಮಾತು ತಪ್ಪು. ಯಾಕೆ? ಜ್ಞಾನಿಗಳು ಅಂತ ಹೇಳಿದ ಕೂಡಲೇ ಅದರ ಅರ್ಥ ಅವರಿಗೆ ವಿಶೇಷವಾಗಿ ದೇಹಾಭಿಮಾನ ಇಲ್ಲವರು ಅಂತಲೇ ಅರ್ಥ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗಲ್ಲ, ವಿದುಷಾಮಿತ್ತನೇನ ವಿದ್ವತ್ತೇನ ಪ್ರಾಕೃತ ಜನಪ್ರಸಿದ್ಧಾನಾಂ ವಿವಕ್ಷಿತತ್ವಾತ್ ತೇಷಾಂ ಚ ತತ್ಸಂಭವಾದಿತ್ಯಭಿಪ್ರೇತ್ಯಾಹ. ಹೇಳ್ತಾ ಇದ್ದಾರೆ, ಯದಿ ಪ್ರಾಪ್ತಿಂ ವಿಘಾತಂ ಚ ಜಾನಂತಿ ಸುಖ ದುಃಖಯೋ ತೇಪ್ಯದ್ಧಾ ನ ವಿದುರ್ಯೋಗಂ ಮೃತ್ಯುರ್ನ ಪ್ರಭವೇದ್ಯಥಾ. ಇಲ್ಲಿ ಹೇಳ್ತಾ ಇದ್ದಾರೆ, ಸುಖ ಯೇ ಸುಖ ದುಃಖಯೋ ಕ್ರಮಾತ್ ಪ್ರಾಪ್ತಿಂ ಚ ವಿಘಾತಂ ಚ, ಸುಖ ದುಃಖಗಳ ವಿಶೇಷವಾಗಿ ಪ್ರಾಪ್ತಿ ವಿಘಾತ, ಸುಖ ಪ್ರಾಪ್ತಿ ಉಪಾಯ, ದುಃಖ ಹಾನಿ ಉಪಾಯ. ಸುಖವನ್ನು ಪಡೆಯಬೇಕಂದ್ರೆ ಏನು ಉಪಾಯ, ದುಃಖವನ್ನು ಕಳ್ಕೋಬೇಕಂದ್ರೆ ಏನು ಉಪಾಯ ಅಂತ ಗೊತ್ತಿದ್ರೂ ಅತಯೇವ ಪ್ರಾಕೃತಾನಾಂ ವಿದ್ವತ್ತೇನ ಪ್ರಸಿದ್ಧಾಹ. ಇವರೇನೋ ತಿಳ್ಕೊಂಡಿದ್ದಾರೆ, ಯಾವುದು ಮಾಡಿದರೆ ದುಃಖ ಹೋಗುತ್ತೆ, ಯಾವುದು ಮಾಡಿದರೆ ಸುಖ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಪ್ರಾಕೃತ ಜನರೇನಿದ್ದಾರೆ ಅವರಿಗೆಲ್ಲ ಇವರು ಪ್ರಸಿದ್ಧರು, ತಿಳ್ಕೊಂಡವರು ಅಂತ ಪ್ರಸಿದ್ಧರು. ತೇಪಿ ಆ ತಿಳ್ಕೊಂಡವರಾದರೂ ಒಂದು ವೇಳೆ ದೇಹಾಭಿಮಾನಿನಃ, ಅವರಿಗಿನ್ನ ಒಳಗೆ ದೇಹಾಭಿಮಾನ ಹೋಗದೇ ಇದ್ದರೆ ತರಿಹಿ ಮೃತ್ಯು ಸಂಸಾರೋ ಯಥಾ ನ ಪ್ರಭವೇತ್ ತಥಾಹೂತಂ ಯೋಗ ಯೋಗಂ ಉಪಾಯಂ ಅರ್ಧ ತತ್ವತೋ ನ ವಿದುಹು. ಇವರು ಹೇಗೆ ಈ ಸಂಸಾರ ಹುಟ್ಟದೇ ಇರುವ ರೀತಿಯಲ್ಲಿ, ಈ ಸಂಸಾರ ನಾಶವಾಗುವ ರೀತಿಯಲ್ಲಿ ಯೋಗ ಉಪಾಯ ಏನಿದೆ ಅದು ಒಳಮನಸ್ಸಿಗೆ ಮುಟ್ಟಿ ಅದು ಅನುಷ್ಠಾನಕ್ಕೆ ಅವರು ಇಟ್ಟಿರಲ್ಲ, ಅದಕ್ಕೆ ದೇಹಾಭಿಮಾನ ಬಿಟ್ಟಿರಲ್ಲ. ಆದ್ದರಿಂದಲೇ ಎಲ್ಲ ಗೊತ್ತಿದ್ದರು, ಎಲ್ಲ ಗೊತ್ತಿದ್ದವರು ಅಂತ ಎಲ್ಲರಲ್ಲಿ ಪ್ರಸಿದ್ಧರಾಗಿದ್ದರೂ ಯಾರು ದೇಹಾಭಿಮಾನ ಬಿಟ್ಟಿರಲ್ಲ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಅಲ್ಲಿ ಯಾಕೆ ಬಂತು ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಜ್ಞಾನಿಗಳು ಅಂತ ಶಾಸ್ತ್ರದಲ್ಲಿ ಕರೆಯೋದು ಯಾರನ್ನು, ವಿದ್ವಾಂಸರು ಅಂತ ಯಾರನ್ನು ಕರೆಯೋದು ಅಂದರೆ ಯಾರಿಗಾದರೆ ವಿಶೇಷವಾಗಿರತಕ್ಕಂಥ ಜ್ಞಾನ ಗುರುಗಳ ಮುಖೇನ ಬಂದಿರುತ್ತೆ, ಆ ಜ್ಞಾನ ಬರುವಾಗಲೇನೆ ನಾವು ಅಸ್ವತಂತ್ರರು ಭಗವಂತ ಸ್ವತಂತ್ರ ಎಂಬ ಜ್ಞಾನ ಬಂದಿರುತ್ತೆ. ಈ ದೇಹಾಭಿಮಾನ ನಮ್ಮೊಳಗೆ ಏನು ದೋಷ ಇದೆ ಅದನ್ನು ಕೊಟ್ಟವ ದೇವ, ಅದು ನಮ್ಮದೇ ದೋಷ ಇದೆ ಅದನ್ನು ತೆಗೆದುಕೊಟ್ಟವ ತೋರಿಸಿದವ ದೇವ. ಅದು ಕಳ್ಕೋಬೇಕಾದರೆ ದೇವರ ಶರಣಾಗತರಾಗಬೇಕು ಎಂಬ ಸೂತ್ರ ಗುರುಗಳು ಹೇಳಿಕೊಡ್ತಾರೆ, ಇದು ಪುಸ್ತಕದಲ್ಲಿ ಸಿಗಲ್ಲ. ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಉಪದೇಶ ಈ ಬುಕ್ಕಿಶ್ ನಾಲೆಡ್ಜ್ಗೆ ಶರಣಾಗತರಾಗಿ ಹೋಗ್ತಾ ಇರ್ತಾರಲ್ವ, ನೀನೇ ಕಳ್ಕೋ ನೀನೇ ಕಳ್ಕೋ ನೀನೇ ಕಳ್ಕೋ ಅಂತಲೇ ಎಲ್ಲ ಎಕ್ಕುತ್ತಿರುತ್ತೆ. ನಾನೇ ಕಳ್ಕೋಬೇಕು ಅಂತ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ, ಇನ್ನಷ್ಟು ಜಾಸ್ತಿ ಆಗತ್ತಷ್ಟೇ ಹೊರತು ಕಳ್ಕೊಂಬೋ ರೀತಿಯೇ ಗೊತ್ತಾಗಲ್ಲ. ಅದೇ ಕಳ್ಕೊಂಡ ಗುರುಗಳು ಯಾರಿರ್ತಾರೆ ಅವರ ಮೂಲಕ ಉಪದೇಶ ಪಡೆದಂಥ ವ್ಯಕ್ತಿಗೇನಾಗುತ್ತೆ, ಉಪದೇಶ ಏನು ಬರುತ್ತೆ, ಕಳೆಯುವವನೊಬ್ಬನಿದ್ದಾನೆ ಒಳಗೆ ಅವನ ಕಾಲು ಹಿಡಿಯಬೇಕು ಶರಣಾಗತರಾಗಬೇಕು. ಆವಾಗ ಆ ವ್ಯಕ್ತಿ ಸುಖಕ್ಕೆ ದುಃಖ ನಾಶಕ್ಕೆ ಕಾರಣ, ಸುಖಕ್ಕೆ ಕಾರಣ ಉಪಾಯ ಏನಿದೆ ಅದು ತಿಳ್ಕೊಂಡಿದ್ರು ಅದನ್ನು ಮಾಡುವವ ನಮ್ಮ ಮೂಲಕ ಮಾಡಿಸುವವ ನಮಗೆ ಕೊಡುವವ ದೇವ ಅಂತ ಶರಣಾಗತನಾಗಿರ್ತಾನಾದ್ದರಿಂದ ದೇವರು ಅವನಿಗೆ ವಿಶೇಷವಾಗಿ ದುಃಖ ಪರಿಹಾರ ಸುಖ ಪ್ರಾಪ್ತಿ ಎರಡನ್ನೂ ಕೊಡ್ತಾ ಇರ್ತಾರೆ. ಈ ರೀತಿ ಒಳಮುಖನಾಗಿ ಬಿಂಬನ ಶರಣಾಗತನಾಗಿದ್ದವರಿಗೆ ಮಾತ್ರ ಗುರುಗಳ ಅನುಗ್ರಹದಿಂದ ತತ್ವಜ್ಞಾನವನ್ನು ಪಡೆದು ಬಿಂಬನ ಶರಣಾಗತಿ ಎಂಬ ಮುಖ್ಯ ಸೂತ್ರವನ್ನು ಯಾರು ಪ್ರಧಾನವಾಗಿ ಅನುಷ್ಠಾನಕ್ಕಿಟ್ಟಿರ್ತಾರೆ ಅವರಿಗೆ ಮಾತ್ರ ದೇಹಾಭಿಮಾನ ಹೋಗಿರುತ್ತೆ. ಯಾಕೆ, ಒಳಗಿರುವ ದೇವ ಅವರ ದೇಹಾಭಿಮಾನ ಕಳೆದಿರುತ್ತಾನೆ. ಯಾರಾದರೆ ವಿಷಯಗಳನ್ನು ತಿಳ್ಕೊಂಡಿದ್ದರು ಈ ದೇಹಾಭಿಮಾನ ಬಿಡಬೇಕಾದರೆ ಸ್ವಾಮಿ ಬಿಡಿಸ್ತಾನೆ ಎಂಬ ಎಚ್ಚರವೇ ಇಲ್ಲದೆ ನಾನು ಬಿಡಬೇಕು ನಾನು ಬಿಡಬೇಕು ನಾನು ಬಿಡಬೇಕು ಅಂತ ಒದ್ದಾಡ್ತಿರ್ತಾರೋ, ಮೂಲವಾದ ಸೂತ್ರ ಸ್ವತಂತ್ರ ಸ್ವಾಮಿ ಅವನೇ ಬಿಡಿಸಬೇಕು, ಹಿಡಿಸಿದವನವನೇ ದೋಷ, ಬಿಡಿಸಬೇಕಾಗಿದ್ದವನೇ ನಾವಾಗಿ ಏನು ಬಿಡ್ಕೊಳ್ಳಿಕ್ಕಾಗಲ್ಲ ಹಿಡ್ಕೊಳ್ಳಿಕ್ಕಾಗಲ್ಲ ಅಂತ ಯಾರಿಗೆ ಪ್ರಧಾನ ಸೂತ್ರ ಉಪದೇಶಗಳಲ್ಲಿ ಶಾಸ್ತ್ರ ಜ್ಞಾನದಲ್ಲಿ ಬರುವ ಪ್ರಧಾನ ಸೂತ್ರ ಗುರುಗಳು ಒತ್ತಿ 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 ಹೇಳಿ ತಲೆಗೆ ಬರುವಂತೆ ಮಾಡತಾರೋ, ಯಾರಿಗದು ತಲೆಗೆ ಬಂದಿರುತ್ತೋ ಅಂಥವರು ಪ್ರಧಾನವಾಗಿ ದೇವರ ಶರಣಾಗತರಾಗ್ತಾರೆ. ಸ್ವಾಮಿ ದೇಹಾಭಿಮಾನ ಬಿಡಿಸು 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 ಅಂತ. ಆವಾಗ ಭಗವಂತ ಇಲ್ಲಿ ನೋಡಿ, ದೇಹಾಭಿಮಾನ ಹೋಗಬೇಕಾದರೆ ಏನು ಮಾಡಬೇಕು ಅಂತ ಪುಸ್ತಕಗಳಲ್ಲೆಲ್ಲ ದೇವರು ಹೇಳಿದ್ದೇ ಮಾತುಗಳು. ನೀನು ಬಿಡಬೇಕು, ಅಭ್ಯಾಸ ಮಾಡಬೇಕು, ಅಭ್ಯಾಸಪೂರ್ವಕವಾಗಿ ದೇಹದ ಮೇಲೆ ಅಭಿಮಾನ ಬಿಡಬೇಕು ಅಂತಲೇನೇ ಉಪದೇಶಗಳೆಲ್ಲ. ಅಂತಹ ಕಾಲಕ್ಕೆ ದೇವರು ದೇವರು ಅಂದರೆ ಹೋಗುತ್ತಾ, ಹಾ ದೇವರನ್ನು ಸ್ವಾಮಿ ನೀನೇ ಕಳೆಯಬೇಕು ಅಂತ ನಾವು ಶರಣಾಗತರಾದಾಗ, ಯಾಕೆ ನೀನೇ ಸ್ವತಂತ್ರ ಅಂತ ಶರಣಾಗತರಾದಾಗ ದೇವರು ಕಳಿಯುವ ರೀತಿ ಹೇಗೆ ಅಂತ ತಿಳಿಯಬೇಕು. ದೇವರು ಮೇಲಿಂದ ಹಾಂ ಫಟ್ ಅಂತ ನಮ್ಮ ಅಭಿಮಾನ ತೆಗೆದು ಬಿಡಲ್ಲ. ಮತ್ತೇನು ಮಾಡುತ್ತಾನೆ? ನಮ್ಮಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಎಂಬ ಮೂರು ಧರ್ಮಗಳಿವೆ. ತಿಳಿಸ್ತಾನೆ ಏನು, ಈ ದೇಹಾಭಿಮಾನ ಕೆಟ್ಟದ್ದು ಬಿಡಬೇಕು ಅಂತ. ಅದಕ್ಕೆ ತಕ್ಕಂಥ ಬಿಡಲಿಕ್ಕೆ ಬೇಕಾದ ಇಚ್ಛಾ ಪಡಿಸ್ತಾನೆ, ಇಚ್ಛಾ ಕೊಡ್ತಾನೆ. ಅದಕ್ಕೆ ತಕ್ಕಂಥ ನಮ್ಮಲ್ಲಿ ನಿಂತು ಅಭ್ಯಾಸಾದಿ ಪ್ರಯತ್ನ ದೇವರು ಮಾಡಿಸ್ತಾನೆ. ಅವನು ಡೈರೆಕ್ಟಾಗಿ ನಮಗೆ ದೇಹಾಭಿಮಾನ ತೆಗೆಯಲ್ಲ, ನಮ್ಮಿಂದ ಅಭ್ಯಾಸ ಮಾಡಿಸಿ 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 ಅವನೇ ನಮ್ಮ ಮೂಲಕವೇ ಪ್ರಯತ್ನವನ್ನು ಮಾಡಿಸಿ ಮಾಡಿಸಿ ಅದರ ಮೂಲಕ ಫಲ ಕೊಡುತ್ತಾನೆ. ಇದು ಸೂತ್ರ. ನಮಗೆ ನಮ್ಮ ಪ್ರಯತ್ನದಿಂದಲೇ ಫಲ ಸಿಗುತ್ತೆ ಎಂಬುದು ಆಚಾರ್ಯ ಹೇಳಿದ ಮಾತು. ಅದು ಹೇಗೆ? ನಾವು ನಾವಾಗಿ ಪ್ರಯತ್ನ ಮಾಡಿದರೇನೆ ಫಲ ಬರುತ್ತೆ ಅಂತ ಅದರಲ್ಲೂ ತಪ್ಪಾಗ್ತದೆ. ದೇವರು ನಮಗೆ ಡೈರೆಕ್ಟಾಗಿ ತಂದಾಕಲ್ಲ, ನಮ್ಮ ಮೂಲಕ ತಾನೇ ಪ್ರಯತ್ನ ಮಾಡಿಸಿ ಆ ಮಾಡಿಸಿದ ಪ್ರಯತ್ನಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಹಾಗೆ ನಮ್ಮ ದೇಹಾಭಿಮಾನವನ್ನು ಕಳೆಯಲಿಕ್ಕಾದರೂ ಅದಕ್ಕೆ ಹೇಳ್ತಾರೆ ಉಪದೇಶ ಯಾರಿಂದ ಬಂದಿದೆ ಅಂತ. ಅದಕ್ಕೆ ಹೇಳ್ತಾರೆ ದೇಹಾಭಿಮಾನ ಕಳ್ಕೊಂಡವರಿಂದ ಉಪದೇಶ ಬಂದಿದ್ರೆ ಅವರು ಸೂತ್ರವನ್ನು ತಿಳ್ಕೊಂಡಿರುತ್ತಾರೆ, ದೇವರ ಶರಣಾಗತಿ ಎಂಬ ಸೂತ್ರವನ್ನು ತಿಳ್ಕೊಂಡಿರುತ್ತಾರೆ. ಜೀವ ಪರಮ ಅಸ್ವತಂತ್ರ, ಯಾವುದನ್ನು ಕಳ್ಕೊಳ್ಳಿಕ್ಕೂ ಅವನಿಗೆ ಆಗಲ್ಲ ಎಂಬುದು ಚೆನ್ನಾಗಿ ತಿಳ್ಕೊಂಡಿರುತ್ತಾರೆ. ದೇವರ ಶರಣಾಗತಿ ಪ್ರಧಾನ ಎಂಬುದು ಗುರುಗಳ ಉಪದೇಶದಿಂದ ಹೃದಯದಲ್ಲಿ ಗಟ್ಟಿಯಾಗಿ ಕೂತಿರುತ್ತೆ. ಅಂಥವರದ ಆ ರೀತಿಯಾಗಿ ದೇವರ ಶರಣಾಗತರಾಗಿ ದೇವರು ಮಾಡಿಸಿದ ಪ್ರಯತ್ನದ ಪೂರ್ವಕ ಅಭ್ಯಾಸ ಮಾಡಿ, ದೇವರು ಮಾಡಿಸಿದ ಅಭ್ಯಾಸದ ಮೂಲಕ ತಾವು ಅಭ್ಯಾಸ ಮಾಡಿ ಆ ದೇಹಾಭಿಮಾನವನ್ನು ಕಳ್ಕೊಂಡಿರುತ್ತಾರೆ. ಶಿಷ್ಯರಿಗೂ ಅದೇ ಥರ ಉಪದೇಶ ಕೊಡ್ತಾರೆ. ಅಯ್ಯ, ನೀವು ದೇವರ ಶರಣಾಗತರಾಗಿ ದೇವರು ನಿಮ್ಮಿಂದಲೂ ಪ್ರಯತ್ನ ಮಾಡಿಸಿ ನಿಮ್ಮಿಂದ ದೇಹಾಭಿಮಾನ ಬಿಡಿಸ್ತಾನೆ, ಸುಮ್ಮನೆ ತಾನೇ ತೆಗೆದುಹಾಕಲ್ಲ, ನಿಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ. ಪ್ರಯತ್ನ ಮಾಡಿಸೋ ಕಾಲಕ್ಕೆ ಈ ಥರ ಮಾಡಬೇಕು ಅಂತ ಕಳಿಸ್ತಾನೆ, ಎದರೇಟು ಕೊಡ್ತಾನೆ. ಅಭಿಮಾನ ಬಿಡಿಸಿದಂತೆ ಬಿಡಿಸ್ತಾನೆ, ಥಟ್ಟನೆ ಅಭಿಮಾನದಲ್ಲಿ ಉರುಳಾಗ್ತಾನೆ. ಹಾಗೆ ಎಬ್ಬಿಸಿ ಮಾಡಿಸಿ ಎಬ್ಬಿಸಿ ಮಾಡಿಸಿ ಆ ಪ್ರಯತ್ನ ಮಾಡಿಸಿ 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 ನಮಗೆ ಪೂರ್ಣ ದೇಹಾಭಿಮಾನವನ್ನು ಈ ಥರ ಪ್ರಯತ್ನದ ಮೂಲಕ ತೆಗೆದು ಬಿಡ್ತಾನೆ. ಇನ್ನಾ ಪಾಪಕರ್ಮ ಕೂತಿದ್ರೆ ಆ ಪ್ರಯತ್ನ ತಾನೇ ಮಾಡಿಸ್ತಾ ಇದ್ರೂ ಜೀವಿಗೆ ನಾ ಮಾಡ್ತಾ ಇದ್ದೀನಿ ಪ್ರಯತ್ನ ಎಂಬ ಅಹಂಕಾರ ಕೊಟ್ಟು ಬೀಳುವಂತೆ ಮಾಡ್ತಾನೆ. ಈ ಥರ ಯಾರಾದರೆ ಭಗವಂತನ ಶರಣಾಗತರಾಗಿರ್ತಾರೆ ಅಂಥವರಿಗೆ ಮಾತ್ರ ದೇಹಾಭಿಮಾನ ಹೋಗಲಿಕ್ಕೆ ಸಾಧ್ಯ. ಹಾಂ, ಜ್ಞಾನವೂ ಇದೆ, ಗುರುಗಳ ಅನುಗ್ರಹವೂ ಇದೆ, ಆ ಜ್ಞಾನ ಅನುಷ್ಠಾನಕ್ಕೆ ಬಂದಿದೆ, ಆದ್ದರಿಂದ ಅವರಿಗೆ ದೇಹಾಭಿಮಾನ ಹೋಗಿದೆ. ಇಂಥವರನ್ನು ನಿಜವಾಗಿ ವಿದ್ವಾಂಸರು ಅಂತಲೇ ಕರೆಯೋದು. ವಿದ್ವಾಂಸ ಅಂದರೆ ಒಳ್ಳೆ ತಿಳುವಳಿಕೆ ಗುರುಗಳ ಮೂಲಕ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪಡೆದವ ಅಂತಲೇ ಅರ್ಥ. ಆದರೆ ಇಲ್ಲಿ ಯಾಕೆ ಹೇಳಿದ್ರು ಹೀಗೆ ಅಂದರೆ, ಅವರು ನಿಜವಾಗಿ ವಿದ್ವಾಂಸರಲ್ಲ, ಅಂದರೆ ಗುರುಗಳ ಮೂಲಕ ಪಡೆದ ಜ್ಞಾನವನ್ನು ಅನುಷ್ಠಾನಕ್ಕಿಟ್ಟಿಲ್ಲ, ಸೋ ಅವರು ವಿದ್ವಾಂಸರಲ್ಲ, ಬರೇ ನಾಲೆಡ್ಜ್ ಬಂದ್ಬಿಟ್ಟಿದೆ. ಎಷ್ಟು ಬೇಕಾದರೂ ನಮ್ಮ ಥರನೇ ಉಪನ್ಯಾಸ ಎಷ್ಟು ಬೇಕಾದರೂ ಮಾಡುತ್ತಾರೆ, ಆದರೆ ಅನುಷ್ಠಾನಕ್ಕಿಟ್ಟಿಲ್ಲ, ಇನ್ನಾ ದೇಹಾಭಿಮಾನ ಹೋಗ್ಲಿಲ್ಲ. ಮತ್ತವನು ವಿದ್ವಾಂಸರು ಅಂತ ಅನ್ನಬಾರದಲ್ಲ, ಅನ್ನಬಾರದು, ಆದರೆ ಜನ ಅಂತ ಇದ್ದಾರೆ, ಅದಕ್ಕೆ ಹೇಳ್ತಾರೆ ಜನರಲ್ಲಿ ಪ್ರಸಿದ್ಧರಾಗಿದ್ದಾರೆ ವಿದ್ವಾಂಸರು ಅಂತ. ಅಂದ್ರೇನು, ಇವರಿಗೆಲ್ಲ ಜ್ಞಾನ ಬಂದ್ಬಿಟ್ಟದೆ, ಆ ಜ್ಞಾನಕ್ಕೆ ತಕ್ಕಂತ ಇವರಿಗೆ ದೇಹಾಭಿಮಾನ ಹೋಗ್ಬಿಟ್ಟದೆ ಅಂತ ಪಕ್ಕದವರಿಗೆ ಇವರ ಬಗ್ಗೆ ತಿಳುವಳಿಕೆ ಬಂದಿರುತ್ತೆ, ಇವರಿಗಿನ್ನ ಹೋಗಿರಲ್ಲ. ಅಂಥವರಿಗೆ ದುಃಖ ಕಟ್ಟಿಟ್ಟ ಬುದ್ಧಿ ಎಷ್ಟು ಆಳವಾಗಿ ಹೊಡಿತಾರೆ ಹೊಡಿತಾರೆ ಹೊಡಿತಾರೆ. ಈ ಮತ್ತ ಏಟು ಕೊಟ್ಟರೆ ಮತ್ತೆ ಹೇಳಬಾರದು, ಆ ಥರ ಕೊಡ್ತಾ ಇದ್ದಾರೆ. ಹೇಳ್ತಾರೆ, ತೇಪ್ಯದ್ಧ ನವಿದುರು ಯೋಗ ಮೃತ್ಯುರಣ ಪ್ರಭವೇದ್ಯಥಾ. ಈ ಸಂಸಾರ ಮತ್ತು ನಮಗೆ ತಂಟೆಗೆ ಬರಬಾರದು ಅಂಥ ಉಪಾಯ, ಆ ಉಪಾಯ ಏನು ತಿಳುವಳಿಕೆ ಪಡೆದವರಿಗೂ ಉಪಾಯ ಗೊತ್ತಿರಲ್ಲ, ಅದು ಮತ್ತು ಡೌಟ್. ಅಲ್ಲ ರೀ, ತಿಳುವಳಿಕೆ ಅಂತ ಏನು ಬರುತ್ತಲ್ಲ ಅದರೊಳಗೂ ಈ ಉಪಾಯ ಎಂಬುದರ ನಾಲೆಡ್ಜ್ ಇರಬೇಕಲ್ವಾ? ನೀವೇನು ಹೇಳ್ತಾ ಇದ್ದೀರಿ, ಯಾರಾದರೆ ವಿದ್ವಾಂಸರು ಅಂತ ಪ್ರಸಿದ್ಧರಾಗಿರ್ತಾರಲ್ಲ ಜನದಲ್ಲಿ, ಅವರಿಗೂ ಈ ಉಪಾಯ ಗೊತ್ತಿರಲ್ಲ. ಅಂದರೆ ಈ ವಿದ್ವಾಂಸರು ಒಂದು ಇಲ್ಲಪ್ಪ, ಅನುಷ್ಠಾನಕ್ಕೆ ಇಟ್ಟಿಲ್ಲ, ಆದರೆ ಬುಕ್ಕಿಷ್ ನಾಲೆಡ್ಜ್ ಏನ ಗುರುಗಳಿಂದ ಪಡ್ಕೊಂಡಿರ್ತಾರಲ್ಲ ಅದರಲ್ಲಿ ಉಪಾಯ ಕುರಿತು ಹೇಳಿರಲ್ಲೇನು? ಅಲ್ಲೇ ಹೇಳ್ತಾ ಇದ್ದಾರೆ ಏನಂತರ್ಥ, ಗುರುಗಳ ಉಪದೇಶ ಬರುವಾಗ, ಗುರುಗಳ ಉಪದೇಶ ಬರುವಾಗ ಆ ಗುರುಗಳಿಗೆ ದೇಹಾಭಿಮಾನ ಕಳಕೊಳ್ಳುವಂಥ ಸಾಧನೆ ಆಗಿದ್ದಿದ್ರೆ ಆ ಉಪದೇಶ ಬೇರೆ. ಏನು, ಪುಸ್ತಕದಲ್ಲಿರುವಂಥ ಯಥಾವತ್ತಾದ್ದನ್ನು ಕೊಡೋ ಕಾಲಕ್ಕೇನೆ, ಅದು ಪುಸ್ತಕದಲ್ಲಿ ಸ್ವಲ್ಪ ಲಿಮಿಟೇಷನಿಂದ ಕೊಟ್ಟಿರ್ತಾರೆ, ಎಲ್ಲ ಓಪನ್ ಮಾಡಿ ಹೇಳಲ್ಲ. ಅದು ಗುರುಗಳಿಂದ ಬರಬೇಕು ಅಂತ ವೇದವ್ಯಾಸರೇ ಲಾಕ್ ಮಾಡಿಬಿಟ್ಟಿರ್ತಾರೆ, ಲಾಕ್ ಮಾಡಿಬಿಟ್ಟಿರ್ತಾರೆ. ಸುಮ್ಮನೆ ಬುಕ್ಕಲ್ಲಿ ಎಲ್ಲ ಹೇಳ್ಬಿಡ್ಬೇಡ್ರಿ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಎಲ್ಲ ಕೂಡ ಹೇಳಬೇಡ್ರಿ, ಓನ್ಲಿ ಸ್ವಲ್ಪ ಮಾತ್ರ, ಜಸ್ಟ್ ಅಂದರೆ ಈ ಥರ ಹೋಗ್ಬೋದು ಅನ್ನೋದು ತೋರಿಕೊಡ್ರಿ ಅಂತ. ಅಷ್ಟು ಮಾತ್ರ ತಿಳ್ಕೊಂಡು ಬಂದವರಿಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಈಗ ನೋಡಿ, ಹುಡುಗಿನೋ ಯಾರೋ ಮನೆಯಲ್ಲಿ ಇದ್ದಾರಪ್ಪ, ತಂದೆ ತಾಯಿ ಅವರಿಗೆ ಆ ಹುಡುಗಿಯರು ಎಲ್ಲ ಹುಟ್ಟಿದಾಗ್ಲಿಂದ ಅವರು ಓದೋದರಲ್ಲಿ, ಇದ ಏನು ಚೆನ್ನಾಗಿ ತಿನ್ನೋದು ತಿರುಗಾಡೋದರಲ್ಲೇ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಜಾಬು ಬಂದ್ಬಿಟ್ಟಿದೆ, ಅದ್ಭುತವಾದ ಜಾಬು ಬಂದಿದೆ, ಎಲ್ಲ ಇದೆ, ಮದುವೆ ಆಗಿದೆ, ಎಲ್ಲವೂ ಆಗ್ಬಿಟ್ಟಿದೆಪ್ಪ, ಏನಿನ್ನ ಉಳಿದದ್ದೇನು? ಹೋಗಿ ಅಡಿಗೆ ಮಾಡಿ ಎಲ್ಲ ಮಾಡಿ ಸಂತೋಷವಾಗಿರ್ಬೇಕಾ? ಯಾಕೆ, ಇವರೆಲ್ಲ ಮಾಡೋ ಕಾಲಕ್ಕೆ ಆ ಹುಡುಗಿಯರಿಗೆ ಅಡುಗೆ ಮಾಡೋದೇ ಹೇಳ್ಕೊಟ್ಟಿಲ್ಲ. ಯಾಕೆ, ಇವ್ರಿಗೆ ಅದಿಷ್ಟು ಇಂಪಾರ್ಟೆಂಟ್ ಅನಿಸಿಲ್ಲ. ಮಕ್ಕಳ ಭವಿಷ್ಯ ಅಂದರೆ ಒಳ್ಳೆ ಓದು ಉದ್ಯೋಗ, ಅದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಈ ಅಡಿಗೆ ಪಡಿಗೆ ಎಲ್ಲ. ಇನ್ನು ಕೆಲವರು ಇರ್ತಾರೆ ಪಾಪ, ಅವರು ಯಾವುದು ಈ ಮಡಿ ಮೈಲಿಗೆ ಅಂತ ವಿಶೇಷವಾಗಿ ತಿಳ್ಕೊಂಡಿರ್ತಕ್ಕಂಥ ಮನೆಗಳಲ್ಲೇ ಬಂದ್ಬಿಟ್ಟಿರ್ತಾರೆ, ಸೊಸೆಯಂದರಾಗಿ ಬಂದ್ಬಿಟ್ಟಿರ್ತಾರೆ, ಅವರ ಪೂರ್ವ ಜನ್ಮದ ಪುಣ್ಯ ಪ್ರಾಪ್ತಿಯಿಂದ ಬಂದ್ಬಿಟ್ಟಿರ್ತಾರೆ. ಆ ಬಂದ ಮೇಲೆ ಆ ಮಡಿ ಆಚಾರ ಎಲ್ಲ ನೋಡಿ 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 ಅವರಿಗೆ ಸರಿಯಾದ ರೀತಿಯಲ್ಲಿ ಅದು ಇಂಜೆಕ್ಷನ್ ಏರಿರಲ್ಲ. ಅದು ಆ ಮಾಡೋರು ಕೂಡ ವಿಪರೀತವಾಗಿ ಭಯಂಕರವಾಗಿ ಮಾಡುತ್ತಾ ಇದ್ದರೆ ಅವರಿಗೆ ವಿರಕ್ತಿ ಥರ ಬಂದ್ಬಿಟ್ಟಿರುತ್ತೆ. ಅವರ ಬಾಯಿಯಿಂದ ಬರುವ ಮಾತುಗಳು ಹಾಗೆ ಇರುತ್ತೆ. ಏನು ಗೊತ್ತಾ ಹೇಳ್ತಿರ್ತಾರೆ, ನಾವಿ ಮಡಿ ಮನೆಗಳಿಗೆ ಸೇರಿಕೊಂಡು ನಮ್ಮ ಬದುಕೆಲ್ಲ ಹಾಳಾಗಿದ್ದಾಯಿತು, ಈ ಮಡಿ 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 ಅಂತ ನಮ್ಮನ್ನು ಸಾಯಿಸ್ಬಿಟ್ಟಿದ್ದಾರೆಲ್ಲ, ನಮ್ಮ ಜೀವನದಲ್ಲಿ ಸುಖವೇ ಕಳ್ಕೊಂಡ್ಬಿಟ್ಟಿವಿ ನಾವು, ನಮ್ಮ ಮಕ್ಕಳಿಗೆ ಈ ಥರ ಆಗಬಾರ್ದು, ನಿರ್ಣಯಗಳು ತಗೊಂಡ್ಬಿಟ್ಟಿರ್ತಾರೆ ಅವರು ಏನು ಅಂತ, ನಮ್ಮ ಮಕ್ಕಳನ್ನು ಈ ಮಡಿವಂತರ ಮನೆಗೆ ಕೊಡಲೇಬಾರದು ಅಂತ ಈ ಮಡಿವಂತರಾದ ತಾಯಿ ಅಂದರೆ ತಗೊಂಡ್ಬಿಟ್ಟಿರ್ತಾರೆ, ಡೆಸಿಷನ್ ತಗೊಂಡ್ಬಿಟ್ಟಿರ್ತಾರೆ, ಸತ್ರು ಈ ಮಡಿ ಮಾಡೋರಿಗೆ ಕೊಡಲ್ಲ ಅಂತ. ಯಾಕೆ? ಮಕ್ಕಳು ಸುಖವಾಗಿರಬೇಕು ಅಂತ. ಮಕ್ಕಳು ಇದನ್ನು ಯೂಟ್ಯೂಬ್ ಸ್ವಲ್ಪ ಈ ಮಳೆ ಕಾರಣದಿಂದಾಗಿ ಸ್ಟಕ್ ಆಗ್ತದೆ ಅಂತ ಕಾಣುತ್ತೆ, ಪೂರ್ಣಗೊಳಿಸಿಬಿಡ್ತೇನೆ. ಮಕ್ಕಳಿಗೆ ಅಡುಗೆ ಹೇಳ್ಕೊಟ್ಟಿರಲ್ಲ, ಅವರು ಹೋಗಿ ಅಲ್ಲಿ ಪುಸ್ತಕಗಳು ಹಿಡ್ಕೊಂಡು ಅಡುಗೆ ಪ್ರಾರಂಭ ಮಾಡ್ತಾರೆ. ಆ ಅಡುಗೆ ತಿಂದವನಿಗೇನೇ ಆ ಸ್ವರ್ಗ ಸುಖ ಅನುಭವ ಹೌದಲ್ವೋ? ಆ ಪುಸ್ತಕ ಹಿಡ್ಕೊಂಡು ಎಲ್ಲ ಪದಾರ್ಥಗಳು ಹಾಕಿ ಕೊನೆಗೆ ಬೆಂಕಿ ಇಡೋದೇ ಮರೆತೋಗ್ಬಿಟ್ಟಿರ್ತಾರೆ. ಆ ಥರ ಈ ಪುಸ್ತಕ ಹಿಡ್ಕೊಂಡು ಅಡುಗೆಗಳು ಮಾಡಿದರೆ ಆ ಹುಡುಗಿಯರು, ಆ ಹುಡುಗ, ಆ ಪೈಕಿ ಅವರು ಮಿಕ್ಕವರೆಲ್ಲ ಏನು ಸ್ವರ್ಗ ಸುಖ ಪಡ್ತಾ ಇರ್ತಾರಲ್ವಾ, ಅದು ನೋಡಿ ಹೇಳಿದ್ದೆಲ್ಲ ಇದು ಏನದು, ಬರೀ ಬುಕ್ಕಿಷ್ ನಾಲೆಡ್ಜ್ ಉಪಯೋಗವಿಲ್ಲ, ತಾಯಿ ಗುರುವಾದಂಥ ತಾಯಿ ಪಕ್ಕದಲ್ಲಿದ್ದುಕೊಂಡು ಅಡಿಗೆಯಲ್ಲಿರುವಂಥ ಟೆಕ್ನಿಕ್ಸ್ ಎಲ್ಲ ಚೆನ್ನಾಗಿ ಹೇಳಿಕೊಟ್ರೆ ಹೊರತವರಿಗೆ ಹೇಗೆ ಬರಲ್ವೋ ಹಾಗೆ ಏನು ಬುಕ್ಕಲ್ಲಿ ಎಲ್ಲ ಇರುತ್ತೆ. ಇದೆ ಅಜ್ಞಾನ, ಇದು ಹಾಗೆ ಹೀಗೆ ಕಳ್ಕೋಬೇಕು ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ, ಆದರೆ ಟೆಕ್ನಿಕ್ಸ್ ಇರುತ್ತಲ್ಲ ಅದು ಪುಸ್ತಕದಲ್ಲಿ ಇರಲ್ಲ, ಅದು ಗುರುಗಳಿಂದೇ ಬರಬೇಕು. ಗುರುಗಳಿಂದ ಪಡ್ಕೊಂಡವರಿಗೆ ಮಾತ್ರ ದೇಹಾಭಿಮಾನ ಹೋಗುತ್ತೆ, ಇಲ್ಲದಿದ್ದರೆ ಅಪ್ಪನಾಣೆ ಹೋಗಲ್ಲ ಅಂತ ಈ ರೀತಿಯಾಗಿ ತಿಳಿಸಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.